ಕವಿರಾಜಮಾರ್ಗ ನಮಗೆ ಸದ್ಯಕ್ಕೆ ದೊರೆತಿರುವ ಮೊಟ್ಟ ಮೊದಲ ಗ್ರಂಥ ಎಂದರೆ ಕವಿರಾಜಮಾರ್ಗ. ಇದು ಮೂರು ಪರಿಚ್ಛೇದಗಳಿಂದ ಅಥವಾ ಅಧ್ಯಾಯಗಳಿಂದ ಕೂಡಿದ ಒಂದು ಶಾಸ್ತ್ರ ಗ್ರಂಥ. ಇದರ ಪ್ರತಿ ಅಧ್ಯಾಯದ ಕಡೆಯಲ್ಲೂ ನೃಪತುಂಗದೇವ ಅನುಮತಮಪ್ಪ ಕವಿರಾಜಮಾರ್ಗ ಎಂಬ ಮಾತು ಬರುತ್ತದೆ. ಆದ್ದರಿಂದ ಇದು ರಾಷ್ಟ್ರಕೂಟ ಪ್ರಭುವಾಗಿದ್ದ ಅಮೋಘವರ್ಷ ನೃಪತುಂಗ ಚಕ್ರವರ್ತಿಯ ಕಾಲದಲ್ಲಿ ಕ್ರಿಸ್ತಶಕ 9ನೆಯ ಶತಮಾನದ ಉತ್ತರಾರ್ಧದಲ್ಲಿ ರಚಿತವಾದದ್ದು. ಇದನ್ನು ಬರೆದವನು ಸ್ವತಃ ನೃಪತುಂಗ ಚಕ್ರವರ್ತಿಯೇ ಎಂದು ಹಿಂದೆ ಕೆಲವರು ವಿದ್ವಾಂಸರು ಅಭಿಪ್ರಾಯಪಟ್ಟದ್ದುಂಟು. ಆದರೆ ಗ್ರಂಥದೊಳಗೆ ಸಿಗುವ ಅಂತಃಸಾಕ್ಷ್ಯಗಳನ್ನು ಗಮನಿಸಿ ಇದನ್ನು ರಚಿಸಿದವನು ನೃಪತುಂಗನ ಆಸ್ಥಾನದಲ್ಲಿ ಪ್ರಮುಖ ಕವಿಯಾಗಿದ್ದ ಶ್ರೀವಿಜಯ ಎಂದು ಈಗ ನಿರ್ಧರಿಸಲಾಗಿದೆ. ನೃಪತುಂಗ ದೇವನಿಗೆ ಅನುಮತವಾಗುವಂತೆ ಎಂದರೆ ಸಮ್ಮತವಾಗುವಂತೆ ಇದನ್ನು ಬರೆದಿದ್ದೇನೆ ಎಂದು ಅವನು ಹೇಳಿಕೊಂಡಿದ್ದಾನೆ. ಇದು ಕಾವ್ಯವನ್ನು ಕುರಿತ ಒಂದು ಅಲಂಕಾರ ಗ್ರಂಥ. ಕಾವ್ಯದ ಸ್ವರೂಪವನ್ನು ವಿವರಿಸಲು ಇದನ್ನು ಬರೆಯಲಾಗಿದೆ. ಈ ಗ್ರಂಥಕಾರ ತನಗಿಂತ ಹಿಂದೆ ಸಂಸ್ಕೃತ ಸಾಹಿತ್ಯದಲ್ಲಿ ಆಗಿ ಹೋದ ದಂಡಿ ಎಂಬಾತ ರಚಿಸಿದ ಕಾವ್ಯಾದರ್ಶ ಎಂಬ ಕೃತಿಯನ್ನು ಅನುಸರಿಸಿದ್ದಾನೆ. ಅಲಂಕಾರ ಗ್ರಂಥವಾಗಿದ್ದರೂ ಇದರಲ್ಲಿ ವ್ಯಾಕರಣ ಛಂದಸ್ಸುಗಳನ್ನು ಕುರಿತ ಕೆಲವು ಅಂಶಗಳು ಪ್ರಸ್ತಾಪವಾಗಿವೆ. ಕನ್ನಡ ನಾಡು, ಕನ್ನಡ ಜನ, ಕನ್ನಡದಲ್ಲಿ ಹಿಂದೆ ಆಗಿ ಹೋದ ಪ್ರಸಿದ್ಧ ಕವಿಗಳನ್ನು ಪ್ರಸ್ತಾಪಿಸುತ್ತದೆ. ಕನ್ನಡ ನಾಡು, ನುಡಿ, ಜನಪದಗಳ ಘನತೆಯನ್ನು ಎತ್ತಿ ತೋರಿಸುವ ಹಲವಾರು ಸಂಗತಿಗಳು ಇದರಲ್ಲಿ ಸೇರಿವೆ. ಈ ಕಾರಣದಿಂದ ಕವಿರಾಜಮಾರ್ಗ ಅಲಂಕಾರ ಗ್ರಂಥವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿ ಕೂಡ ಒಂದು ಮಹತ್ವದ ಕೃತಿಯಾಗಿದೆ. ಕವಿರಾಜಮಾರ್ಗಕಾರ ತಿಳಿಸುವ ಕೆಲವು ಸಂಗತಿಗಳು ಇವು. ಆ ಕಾಲದಲ್ಲಿ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯ ತನಕ ಹರಡಿತ್ತು. ಈ ಪ್ರದೇಶದ ನಡುವೆ ತಿರುಳ್ಗನ್ನಡ ಪ್ರಚಲಿತವಾಗಿತ್ತು. ಅಲ್ಲಿ ಬಾಳುವ ಕನ್ನಡಿಗರು ಮೇಲುನೆಲೆಯ ಉತ್ತಮ ಜನ. ಅವರು ಸಂದರ್ಭವರಿತು ಮಾತಾಡಬಲ್ಲವರು. ಇತರರು ಆಡಿದ್ದನ್ನು ತಕ್ಕ ರೀತಿಯಲ್ಲಿ ಗ್ರಹಿಸಬಲ್ಲವರು. ಮಾತು ನಡೆತೆಗಳಲ್ಲಿ ಚದುರರು, ವಿದ್ಯಾವಂತರು. ಮಾತ್ರವಲ್ಲ, ಇತರರು ಸಹ ಮಾತಿನ ನಡುವೆ ಕವಿತೆಯ ಪ್ರಯೋಗ ಬಳಸಬಲ್ಲಂಥವರು.
ಪದನ್ನರಿದು ನುಡಿಯಲುಂ, ನುಡಿದುದನ್ನರಿದು ಆರಯಲುಂ ಆರ್ಪರ್ ಆ ನಾಡವರ್ಕಳ್ ಚದುರರ್ ನಿಜದಿಂ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಕುರಿತವರಲ್ಲದೆ ಮತ್ತಂ ಪೆರರುಂ ತಮ್ ತಮ್ಮ ನುಡಿಯೊಳ್ ಎಲ್ಲರ್ ಜಾಣರ್. ಅವರು ಹೆಸರಾದ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚಲುವರು, ಗುಣವಂತರು, ಸ್ವಾಭಿಮಾನಿಗಳು, ಗಂಭೀರ ಚಿತ್ತರು, ವಿವೇಕಿಗಳು. ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಕವಿರಾಜಮಾರ್ಗಕ್ಕಿಂತ ಹಿಂದೆಯೇ ಕನ್ನಡ ಸಾಹಿತ್ಯ ಸಾಕಷ್ಟು ಸೃಷ್ಟಿಯಾಗಿತ್ತು. ಶ್ರೀವಿಜಯ, ಕವೀಶ್ವರ, ಪಂಡಿತ, ಲೋಕಪಾಲ, ಚಂದ್ರ ಇವರು ಪದ್ಯಕವಿಗಳಾಗಿ ಹೆಸರಾಗಿದ್ದವರು. ಹಾಗೆಯೇ ವಿಮಳ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದವರು ಗದ್ಯಕವಿಗಳಾಗಿದ್ದವರು. ಕವಿರಾಜಮಾರ್ಗಕಾರ ಸಮರ್ಥ ಕೃತಿಕಾರರ ಇಂಥ ಒಂದು ಪಟ್ಟಿಯನ್ನೇ ಕೊಡುತ್ತಾನಾದರೂ ಅವರಲ್ಲಿ ಯಾರೊಬ್ಬರ ಕೃತಿಗಳೂ ನಮಗೆ ಲಭ್ಯವಾಗಿಲ್ಲ, ನಷ್ಟವಾಗಿ ಹೋಗಿವೆ. ಕವಿರಾಜಮಾರ್ಗದಲ್ಲಿ ಬಳಕೆಯಾಗಿರುವ ನಿದರ್ಶನ ಪದ್ಯಗಳಲ್ಲಿ ಕಾಣುವ ರಾಮಾಯಣ ಮಹಾಭಾರತಗಳಿಗೆ ಸೇರಿದ್ದೆಂದು ತೋರುವ ಉದಾಹರಣೆಗಳೂ ಇವೆ. ರಾಮಾಯಣದ್ದಾಗಿ ಕಾಣುವ ತಾರಾ ಜಾನಕಿ ಎಂ ಪೋಗಿ, ತಾರಾ ತರಳ ನೇತ್ರೇಯಂ, ತಾರಾಧಿಪತಿ ತೇಜಸ್ವಿ, ತಾರಾ ದಿವಿಜೋದಯ ಎನ್ನುವುದು ಇಂಥದೊಂದು ಉದಾಹರಣೆ. ಆದರೆ ಕವಿರಾಜಮಾರ್ಗಕಾರ ಈ ನಿದರ್ಶನ ಪದ್ಯಗಳು ಯಾರವು ಎನ್ನುವುದನ್ನು ಹೇಳುವುದಿಲ್ಲ. ಮುಂದೆ ಕುಮಾರವ್ಯಾಸ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಎಂದು ಹೇಳಿದುದನ್ನು ನೋಡಿದರೆ ಬಹಳ ಹಿಂದಿನಿಂದಲೇ ಕನ್ನಡದಲ್ಲಿ ರಾಮಾಯಣ ರಚನೆ ಆಗಿರಲು ಸಾಕು.
ನಮಗೆ ಈಗ ಗೊತ್ತಿಲ್ಲದ ಒಂದೆರಡು ಕಾವ್ಯ ಪ್ರಕಾರಗಳು ಹಿಂದೆ ಇದ್ದಿರಬೇಕು. ಬೆದಂಡೆ ಮತ್ತು ಚತ್ತಾಣ ಎಂಬ ವಿಶಿಷ್ಟ ಬಗೆಯ ಕಾವ್ಯ ಪ್ರಕಾರಗಳ ಬಗ್ಗೆ ಕವಿರಾಜಮಾರ್ಗಕಾರ ಹೇಳುತ್ತಾನೆ. ಅವುಗಳ ಸ್ವರೂಪವನ್ನು ಸ್ಥೂಲವಾಗಿ ನಿರ್ದೇಶಿಸುತ್ತಾನೆ. ಅವನು ನಡು ನಡುವೆ ಪೂರ್ವಾಚಾರ್ಯರ್, ಪುರಾಣ ಕವಿಗಳ್ ಎಂಬ ಪದಗಳನ್ನು ಬಳಸುವುದನ್ನು ನೋಡಿದಾಗ ಅವನಿಗಿಂತ ಸಾಕಷ್ಟು ಹಿಂದೆಯೇ ಕನ್ನಡದಲ್ಲಿ ಮಾನ್ಯರಾದ ಶಾಸ್ತ್ರಕಾರರು, ಕವಿಗಳು ಇದ್ದರು. ಕಾವ್ಯ ಮತ್ತು ಶಾಸ್ತ್ರ ಗ್ರಂಥಗಳು ಗಮನಾರ್ಹ ಪ್ರಮಾಣದಲ್ಲಿ ರಚನೆಯಾಗಿದ್ದಿರಬೇಕು ಎನಿಸುತ್ತದೆ. ಕವಿರಾಜಮಾರ್ಗ ಕನ್ನಡದ ಒಂದು ಶಾಸ್ತ್ರ ಗ್ರಂಥ. ಅಂಥ ಗ್ರಂಥ ರಚನೆಯಾಗಬೇಕಾದಲ್ಲಿ ಅದಕ್ಕೆ ಮುಂಚೆಯೇ ಅನೇಕ ಸೃಜನಾತ್ಮಕ ಕೃತಿಗಳು ಬಂದಿರಬೇಕಾಗುತ್ತದೆ. ಕವಿರಾಜಮಾರ್ಗವೇ ತನಗೆ ಹಿಂದಿನ ಕೆಲವರು ಗದ್ಯ ಪದ್ಯ ಕವಿಗಳ ವಿಷಯ ತಿಳಿಸಿದೆ. ಕ್ರಿಸ್ತಶಕ 7ನೆಯ ಶತಮಾನದಲ್ಲಿಯೇ ತುಂಬಲೂರಾಚಾರ್ಯ ಎಂಬ ವ್ಯಾಖ್ಯಾನಕಾರನೊಬ್ಬ ಇದ್ದನೆಂದು, ಅವನು ಚೂಡಾಮಣಿ ಎಂಬ ಬೃಹತ್ ವ್ಯಾಖ್ಯಾನ ಗ್ರಂಥವೊಂದನ್ನು ಬರೆದಿದ್ದಾನೆಂದು, ದೇವಚಂದ್ರ ಮತ್ತು ಭಟ್ಟಾಕಳಂಕ ಎಂಬ 17ನೆಯ ಶತಮಾನದ ಇಬ್ಬರು ಕವಿಶಾಸ್ತ್ರಕಾರರು ಹೇಳಿದ್ದಾರೆ. ತುಂಬಲೂರಾಚಾರ್ಯನ ಸಮಕಾಲೀನಾದ ಶ್ಯಾಮಕುಂದಾಚಾರ್ಯನು ಕನ್ನಡದಲ್ಲಿ ಗ್ರಂಥ ಬರೆದಿದ್ದನಂತೆ. ಸೈಗೊಟ್ಟ ಶಿವಕುಮಾರನೆಂಬ ಗಂಗರಾಜನು ಕನ್ನಡದಲ್ಲಿ ಗಜಾಷ್ಟಕವನ್ನು ಬರೆದಿರುವನೆಂದು, ಅದು ಬಹಳ ಜನಪ್ರಿಯವಾಗಿತ್ತೆಂದು ಶಾಸನದ ಬರಹವೊಂದರಿಂದ ತಿಳಿಯುತ್ತದೆ. ಗುಣವರ್ಮ ಮತ್ತು ಗುಣನಂದಿ ಎಂಬ ಶ್ರೇಷ್ಠ ಕವಿಗಳು ಕವಿರಾಜ ಮಾರ್ಗದ ಹಿಂಚು ಮುಂಚಿನ ಕಾಲದವರಾಗಿದ್ದರೆಂದು ತಿಳಿದುಬರುತ್ತದೆ. ಮುಂದೆ ಬಂದ ಕನ್ನಡ ಕವಿಗಳು ಮತ್ತು ಶಾಸ್ತ್ರಕಾರರು ಅವರ ಹೆಸರನ್ನು ಹೇಳುತ್ತಾರೆ, ಅವರ ಪದ್ಯ ಭಾಗಗಳನ್ನು ಉದಾಹರಿಸುತ್ತಾರೆ.